ಯಾವ್ದಾಯ್ತೀಗ ನೂರ ಎಪ್ಪತ್ತೆಂಟು. ಹಾಂ, ಶೌಚಂ ವಾಚಂಚ ಸದಾ ತಥಾಚ ಸ್ಮೃತಿ ಅದಾಗಬೇಕಲ್ಲ. ಶೌಚಂ ವಾಚಂಚ ಮೇಧ್ಯತ್ವಂ ಸೋಮಗಂಧರ್ವ ಪಾವಕಾಃ ಚತುಸ್ತಾಸಾಂ ವರಾನೇತಾನ್ ತಾಸಾಂ ತಸ್ಮಾತ್ ಮೇಧ್ಯತರಃ ಸ್ಮೃತಃ. ಶೌಚಂ ವಾಚಂಚ ಮೇಧ್ಯತ್ವಂ ಸೋಮ ಗಂಧರ್ವ ಪಾವಕಾಃ ದತುಸ್ತಾಸಾಂ. ಒಬ್ಬ ಕನ್ಯಾ ಮೂರು ಜನದ ವಶ, ಯಾರಿಂದ ಅಂತ ಕೇಳಿದರೆ ಮದ್ದು ಸೋಮ, ಆಮೇಲೆ ಗಂಧರ್ವ, ಆಮೇಲೆ ಅಗ್ನಿ. ಮೂರು ಜನಗಳು ಕನ್ಯೆಯ ಮೇಲೆ ಸ್ವಾಮಿತ್ವ ಹೊಂದಿದ್ದಾರೆ. ಅದರಿಂದ ಏನು ಬಂತು? ಅಗ್ನಿಯಿಂದಾಗಿ ಸೋಮ ಗಂಧರ್ವ ಪಾವಕ, ಅವರಿಂದ ಶೌಚ ಅಂದರೆ ಶುದ್ಧಿ, ವಾಚಂ ಅಂದರೆ ಮಾತು, ಮೇಧ್ಯತ್ವ ಅಂದರೆ ಒಂದು ಯಜ್ಞಕ್ಕೆ ಅರ್ಹತೆ. ಇಷ್ಟನ್ನು ಅವ್ರು ಕೊಟ್ಟಿರೋದ್ರಿಂದ ಆ ಮೂರು ಜನಗಳಿಗೂ ಕೂಡ ಒಬ್ಬ ಕನ್ಯೆಯ ಮೇಲೆ ಅಧಿಕಾರ ಇದೆ. ವರಾನೇತಾನ್ ತಸ್ಮಾತ್ ಮೇಧ್ಯ ಮೇಧ್ಯತರಃ ಸ್ಮೃತ. ಅದಕ್ಕೆ ಅವರು ಶುದ್ಧರು ಅಂತ ಅನಿಸ್ಕೊಂಡ್ರು. ಅಥೇಷ್ಟ ಕಾಮನಾ ಸರ್ವಾಹ ತಾಸಾಂ ಇಂದ್ರೋವರಂ ತದವು ತಸ್ಮಾತ್ ತದಿಚ್ಛೆಯ ಕಾಮಿ ಪುಮಾನ್ ಸ್ಯಾತ್ತು ತಥಾ ಸ್ತ್ರೀಯ. ಯಥೇಷ್ಟ ಕಾಮಮನಾ ಕಾಮನಾಃ ಸರ್ವಾಹ ತಾಸಾಂ ಇಂದ್ರೋ ವರಂ ದದೋ. ಇಂದ್ರದೇವರು ಅವರು ವರ ಕೊಟ್ಟಿದ್ದಾರೆ, ಆದರೆ ಅವ್ರ ಬ್ರೋತ ಬಂತು. ಇಂದ್ರ, ಆಮೇಲೆ ಚಂದ್ರ, ಗಂಧರ್ವರು, ಅಗ್ನಿ, ಇಷ್ಟು ಜನಗಳು ಹೊಂದಿದ್ದಾರೆ ಕನ್ಯೆಯ ಮೇಲೆ ಸ್ವಾಮ್ಯವನ್ನು. ಸ್ತ್ರೀಣಾಂ ಅಷ್ಟಗುಣ ಕಾಮಃ ವ್ಯವಸಾಯಶ್ಚ ಷಡ್ಗುಣ. ಅಷ್ಟಗುಣ ಹೆಚ್ಚು ಕಾಮ ಅವರಿಗಿರ್ತದೆ, ಜೊತೆಗೆ ಷಡ್ಗುಣಗಳು. ಷಡ್ಗುಣ ಅಂದರೆ ಆರು ಪಟ್ಟು ಪ್ರಯತ್ನ. ಲಜ್ಜಾ ಚತುರ್ಗುಣ, ನಾಚಿಕೆ ಅನ್ನೋದು ನಾಲ್ಕು ಪಟ್ಟು ಹೆಚ್ಚಿರುತ್ತೆ. ತಾಸಾಂ ಆಹಾರಶ್ಚ ತದರ್ಥಕಾಹ, ಆಹಾರ ಮಾತ್ರ ಕಡಿಮೆ ಇರುತ್ತೆ ಸ್ತ್ರೀಯರಲ್ಲಿ. ಪುರುಷರು ಅಂತ ಹೇಳ್ತಾರೆ, ಹೆಚ್ಚು ಆಹಾರ ತಗೊಳ್ಳೋದು ಪುರುಷರು. ಜನರಲ್ಲಿ ಬಗ್ಗೆ ಅವರು ತಗೊಳ್ಬಾರ್ದು ಅಂತೇನಿಲ್ಲ, ಜನರಲ್ಲಾಗಿ ಹೇಳ್ತಿರೋದು. ತಿಥಿ ಯೋ ಋತುಸ್ನಾತ ಭಾರ್ಯಾಯಾಹ ಸನ್ನಿಧಿಂ ರೂಪಗಚ್ಚತಿ. ವಿವಾಹವಾದ ಮೇಲೆ ಋತುಸ್ನಾತರಾದ ಭಾರ್ಯ ಸಂಗಮ ಅಂಬೋದು, ಅದು ಗುಣ ಹೊರತು ದೋಷ ಅಲ್ಲ. ಅದಿಲ್ಲದೆ ಹೋದ ದೊಡ್ಡ ಅದಿಲ್ಲದೆ ಹೋಗೋದೇ ದೋಷ, ಅಪರಾಧ ಅದು. ಒಂದು ಘೋರಾಯಾಮ್ ಭ್ರೂಣಹತ್ಯಾಯಾಮ್ ಪಿತೃಭಿ ಸಹ ಗಚ್ಚತಿ. ಆ ರೀತಿ ಮಾಡದೆ ಹೋದರೆ ಅವನು ಭ್ರೂಣಹತ್ಯ ಮಾಡಿದ ಪಾಪ ಗುರಿಯಾಗ್ತಾನೆ, ಪಿತೃಗಳು ಸಹ ಅವನೊಂದಿಗೆ ನರಕಕ್ಕೆ ಹೋಗ್ತಾರೆ. ಋತುಕಾಲೋಪಗಾಮೀಚ ಪ್ರಾಪ್ನೋತಿ ಪರಮಾಂ ಗತಿಂ. ಆದ ಋತುಕಾಲದಲ್ಲಿ ಸಂಗಮ ಮಾಡಿದಾಗ ಅವನಿಗೆ ಪಾಪ ಬರೋದಿಲ್ಲ ಅಲ್ಲ, ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ತತ್ಕಾಲ ಪ್ರಭವ ಪುತ್ರ ಪಿತೃಣಾಂ ಸ್ವರ್ಗದೋಹವೇ. ಆ ರೀತಿ ಹುಟ್ಟತಕ್ಕಂಥ ಪುತ್ರ ಇಡೀ ವಂಶವನ್ನೇ ಉದ್ಧಾರ ಮಾಡೋದ್ರಿಂದ ಪಿತೃಗಳಿಗೆ ಸ್ವರ್ಗ ಕೊಡ್ತಕ್ಕಂತಹ ದೊಡ್ಡ ಸಾಧನೆ ಮಾಡ್ತಾನೆ. ಇತ್ಯಾದಿ ಸ್ಮೃತೇಶ್ಚ ಋತುಕಾಲೇ ನಿತ್ಯತ್ವ ಸರ್ವದಾ ಕಾಮ್ಯತ್ವ ಕಥಮಿತಿ ಚೇತುಚ್ಯತೆ. ನಹಿ ಏತೇಷು ಉಪಪುತ್ರಾಣಾಂ ವಿಧಿರಸ್ತಿ ಅಪಿತು ಬಹ್ವಪತ್ಯ ಪ್ರಶಂಸಾ ಮಾತ್ರಂ. ಎಲ್ಲೆಲ್ಲಿ ನಿನ್ನ ಪ್ರಶ್ನೆ ಬಂದಿತ್ತು, ಹತ್ತು ಮಕ್ಕಳು ಹುಟ್ಟಲಿ ಅಂತೇಳಿ. ಹತ್ತು ಮಕ್ಕಳು ಹುಟ್ಟುವಂಬುದಕ್ಕೆ ಒಂದು ಕಾಲಕ್ಕೆ ಹತ್ತು ಮಕ್ಕಳು ಹುಟ್ಟಲಿ ಅಂತೇನೆ ಅರ್ಥ, ಉಳಿದ ಕಾಲಕ್ಕೆ ಬಹುಪುತ್ರರಾಗಲಿ ಅಂತ ಅಷ್ಟೇ ಅರ್ಥ ಹೊರತು ಬೇರೆ ಅಲ್ಲ. ಉದಾಹರಣೆ ಆಫೀಸ್ ನೋಡ್ತಾನೆ, ನೆಕ್ಸ್ಟ್ ಭಾಳ ವೃದ್ಧಿ ಬರಲಿ ಅಂತ ಹೇಳಿದರೆ ಅದು ಆ ವಿಶೇಷವಾದ ಒಂದು ಭಾರೈಕೆನೇ ಹೊರತು ಹಾಗಾಗಲೇಬೇಕು ಅಂತಾರೆ, ಒಳ್ಳೆಯದಾಗಲಿ ಅಂತ ತಾತ್ಪರ್ಯ, ಬೇರೆ ಇನ್ನೇನಲ್ಲ. ಜ್ಯೇಷ್ಠೇನ ಯಾವುದರಲ್ಲೇ ಹೌದು 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 ಅಷ್ಟೇ, ಇಲ್ಲಿ ಎಷ್ಟು ಬೇಕೋ ಅಷ್ಟು ಹೇಳಿದ್ದಾರೆ ಅಷ್ಟೇ. ಜ್ಯೇಷ್ಠೇನ ಜಾತ ಮಾತ್ರೇಣ ಪುತ್ರೀಭವತಿ ಮಾನವ ಪಿತೃಣಾಂ ಅನುರಶ್ಚೈವ ಕಾಮಜಾತ್ ಕಾಮಜಾನ್ ಇತರಾನ್ ವಿದುಹು ಇತಿ ಮನುವಚನ. ಮನಸ್ಸಿಗೆ ಎಷ್ಟು ಮಕ್ಕಳಾಗಬೇಕು ಅಂತ ಪ್ರಶ್ನೆ ಬಂದರೆ ಜ್ಯೇಷ್ಠೇನ ಜಾತ ಮಾತ್ರೇಣ, ಒಬ್ಬ ಮಗ ಹುಟ್ಟುಬಿಟ್ರೆ ಅಲ್ಲಿ ಪುತ್ರಿ ಭವನ ಪುತ್ರ ಅಂತ ಆಗೋಯ್ತು ರೀ. ಒಂದ್ಸರ್ತಿ ಮಗ ಹುಟ್ಟಿದ ಅಂತ ಹೇಳಿದರೆ ಅವನು ಪುತ್ರವಾ ಅನ್ನಂತ ಪ್ರೂವ್ ಆಗೋಯ್ತು. ಇನ್ನು ಪಿತೃಣಾಂ ಅನುರಶ್ಚೈವ ಕಾಮಜಾನ್ ಇತರಾನ್ ವಿದುಹು, ಪೈಕೇನಾದ್ರೂ ಹೆಚ್ಚು ಮಕ್ಕಳನ್ನು ಪಡ್ಕೊಂಡ್ರೆ ಅದು ತಪ್ಪೇನೂ ಅಲ್ಲ, ಆದರೆ ಒಂದು ಮಾತ್ರ ಪಡಿಲೇಬೇಕು. ಒಂದು ಮಾತ್ರ ಪಡೆಯೋದೇನದು ಕಡ್ಡಾಯ ದಾಂಪತ್ಯದೊಳಗೆ. ಅನಂತರದ್ದು ಅವನಿಷ್ಟ, ಅವನಿಷ್ಟ ಮಾಡಿದ್ರೆ ಒಳ್ಳೆಯದೇನೆ, ಬಿಟ್ಟರು ಏನು ದೋಷ ಇಲ್ಲ ಅಂತ ಹೇಳಿದ. ಯದ್ವಾ ಇದು ಮನೋವಚನ ಮನುಸ್ಮೃತಿಯ ಮಾತದು. ಯದ್ವಾ ಏಕೇನ ಕುಲೋದ್ಧಾರ ಪಿತೃಋಣಾಪಕರಣಂಚ ಭವತೀತಿ ನಿಶ್ಚೇತುಮಶಕ್ಯತ್ವಾತ್ ಅನೇಕೇಶಾಂ ಮಧ್ಯೆ ಯಃ ಕೋಪಿ ಸಮೀಚೀನೋ ಭವತೀತಿ ಸಂಭಾವನಾ ಮಾತ್ರೇಣ ಬಹುಪುತ್ರೋ ಬಹುಪುತ್ರೋತ್ಪಾದನ ಮುಚ್ಚತೆ. ಇನ್ನೊಂದು ಕೇಸಿತ್ತು, ಇನ್ನೊಂದು ಕೇಸ್ ಏನಂದರೆ ಒಬ್ಬ ಮಗ ಸಾಕು ಅಂತ ಬಿಟ್ಟ ಅಂತ ತಿಳ್ಕೊಬೋಣ, ಅವನು ಉದ್ಧಾರ ಮಾಡ್ತೇನೆ ಏನು ಗ್ಯಾರಂಟಿ, ಮತ್ತೆ ಅಯೋಗ್ಯನಾಗಿಬಿಟ್ರೆ, ಅಯೋಗ್ಯನಾಗಿಬಿಟ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಟು ಬಿ ಆನ್ ದಿ ಸೇಫರ್ ಸೈಡ್ ಏನು ಮಾಡಬೇಕು, ಹೆಚ್ಚನ ಇದ್ದರೆ ಒಬ್ಬನಾದರೂ ಕೂಡ ಎಷ್ಟೋ ಜನರ ಅನುಭವ ಹಾಗಾಗಿದೆ, ಎಲ್ಲ ದೂರ ಮಾಡಿ ಪುಣ್ಯ ಅಥವಾ ಒಬ್ಬ ಮಗನ ಒಳ್ಳೆ ನೋಡ್ತಿದ್ದಾನೆ ಅಂತ ಹೇಳ್ತಾರೆ. ಉಳಿದವರೆಲ್ಲ ಕೈ ಬಿಟ್ಟುಬಿಟ್ರೆ ಒಬ್ಬನು ನೋಡ್ತಿದ್ದಾನೆ. ಅದಕ್ಕೋಸ್ಕರನೇ ನಮಗೆ ಗ್ಯಾರಂಟಿ ಏನು ಗೊತ್ತಿಲ್ವಲ್ಲ, ಒಳ್ಳೆ ಮಗನೇ ಹುಡ್ತಾನೆ ಅಂತೇನು ಗ್ಯಾರಂಟಿ, ಅಥವಾ ಮೊದಲಿಂದ ಮುಂದೆ ಕೆಟ್ಟದಿಲ್ಲ ಅಂತ ಏನು ಗ್ಯಾರಂಟಿ. ಅದಕ್ಕೇನು ಮಾಡಿ ಹೆಚ್ಚನೇ ಇದ್ರೆ ಅನುಕೂಲ ಏನು ಅಂದರೆ ಏನು ಮಾಡ್ಬೋದು, ಹಿಂದೆ ಹಾಗೆ ಆಗ್ತಿದ್ದಿತ್ತು, ಎಂಟತ್ತು ಮಕ್ಕಳು ಇರ್ತಿದ್ದರಿಂದ ಒಬ್ಬನೇನೋ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಏನೋ ಮಾಡ್ಕೊಂಡ್ರು ಕೂಡ ಅವನು ದೂರ ತ್ಯಾಗ ಮಾಡಿದ ತಕ್ಷಣ ಏನು ಆರಾಮ ಏನೂ ಆಗ್ತಿರಲಿಲ್ಲ, ವಂಶ ಬೆಳೆದು ಹೋಗ್ತಾ ಇತ್ತು. ಈಗಿನ ಒಬ್ಬನೇ ಮಗನೋ ಒಬ್ಬನೇ ಮಗಳಿದ್ದಾಗ ಏನಾಗುತ್ತೆ, ಇದು ಭಾರಿ ಪ್ರಾಬ್ಲಮ್ ಆಗಿಬಿಡೋದು. ಆ ಬಿಡಲಾರ ಬಿಟ್ಟರೆ ತಮಗ್ಗತಿ ಇಲ್ಲ, ಹಿಡಿದ್ರೆ ಧರ್ಮಗತಿ ಇಲ್ಲ, ಹಾಗಾಗಿಬಿಡುತ್ತೆ. ಈ 99 ಪಾಲು ಜನ ಪ್ರಾಬ್ಲಮ್ ಅದಿದ್ದು. ಅದಕ್ಕೋಸ್ಕರನೇ ಹೆಚ್ಚು ಮಕ್ಕಳನ್ನು ಪಡೆಯುವ ಉದ್ದೇಶ ಆಗಿದೆ. ಮತ್ತು ಇನ್ನೂ ಕೆಲವು ಕಾರಣ ಇದೆ, ಮಕ್ಕಳು ಒಬ್ಬರೇ ಇದ್ದ ಕಾಲಕ್ಕೆ ಇವರೇನು ಆಯುಷ್ಯ ಪೂರ್ತಿ ಎಲ್ಲ ಗೊತ್ತಿರುತ್ತದೆ ಯಾರಿಗಾದರೂ ಕೂಡ, ಯಾರು ಹಣವೇ ಯಾರ ಹತ್ತಿ ಏನೂ ಗೊತ್ತಿಲ್ಲ ಅದೆಲ್ಲ ಕೂಡ. ಆದ್ದರಿಂದ ಯಾವಾಗ ಏನು ಮಾಡಿರು, ಎಷ್ಟೋ ಜನ ಹಾಗೆ ಮಾಡ್ಕೊಂಡವ್ರು ಇದ್ದಾರೆ. ಇತ್ತೀಚಿನ ದಿವಸದೊಳಗೆ ಒಬ್ಬನೇ ಮಗ ಸಾಕು ಅಂತ ಹೇಳಿ ಒಳ್ಳೆ ವಯಸ್ಸಿಗೆ ಬಂದುಬಿಡ್ತಾನೆ, ಪಾಪ 40-50ಕ್ಕೆ ಬಂದಿರ್ತಾನೆ, 29-30 ಆಗಿರ್ತದೆ, ಯಾವುದೋ ಕಾರಣಕ್ಕೆ ಹೋಗಿಬಿಡ್ತಾನೆ. ಆಮೇಲೆ ಇವರು ಏನು ಟ್ರೂ ಲೇಟ್ ಏನೂ ಮಾಡೋಗಿಲ್ಲ, ಇವರು ಇನ್ನೊಬ್ಬಗ ಇಲ್ಲವೇ ಜೀವನ ಪೂರ್ತಿ ಕೊರಗ್ತಾರೆ, ಎಷ್ಟೋ ಜನ ಅಂತ ಸ್ಥಿತಿ ಬಂದಿದೆ. ಆದ್ದರಿಂದ ನಮಗೆ ನಮಗೇನು ಆಯುಷ್ಯ ನಮಗೇನು ಯಾವುದೂ ಗೊತ್ತಿಲ್ಲ ನಮಗೆ. ಆದ್ದರಿಂದಾಗಿನೇ ಅದೇನು ಮಾಡಬೇಕಾಗ, ಹೆಚ್ಚು ಮಕ್ಕಳನ್ನು ಪಡೀರಿ ಅಂತ ಅಂಥ ದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ಅದು ನಿಮಗೆ ಸಂಪೂರ್ಣ ಜ್ಞಾನಿ ಆದರೆ ಯೋಚನೆ ಇಲ್ಲ. ಇಲ್ಲದೆ ಹೋದಾಗ ಆ ರೀತಿ ಯೋಚನೆ ಮಾಡಿದ್ರೆ ತಪ್ಪಿಲ್ಲ ಅಂತ ಅರ್ಥ. ಯಾಕೋಪಿ ಸಮೀಚೀನೋ ಭವತಿ ಇತಿ ಸಂಭಾವನಾ ಮಾತ್ರ ಹೇಳಿ, ಸಂಭಾವನಾ ಅಂದರೆ ಪಾಸಿಬಿಲಿಟಿ, ಪ್ರಾಬಬಿಲಿಟಿ ಇಟ್ಕೊಂಡು ಮಾಡ್ತಾರೆ, ಆದ್ದರಿಂದ ತಪ್ಪಲ್ಲ. ನಿಶ್ಚೇತು ಅಶಕ್ಯತ್ವ ಪಿತೃಋಣ ಅಪಾಕರಣಂಚ ಭವನಿಂದನೇ ಪಿತೃಗಳು ಉದ್ಧಾರ ಆಗುತ್ತೆ, ಅವನು ಭಾರಿ ಒಳ್ಳೆಯವನು ಸಾಧ್ಯ ಪಕ್ಷ ಮಾಡ್ತಾನೆ, ಇವಾಗ ನಿಶ್ಚಯ ಮಾಡೋ ಸಾಧ್ಯತೆಯೇ ಇಲ್ಲ, ಇವತ್ತಂತೂ ಮಾಡೋದಿಲ್ಲ ನಮ್ಮ ಸಾಧ್ಯತೆಯೇ ಜಾಸ್ತಿ ಅಂತ ಹೇಳಿಬಿಡ್ತಾರೆ. ಎಟ್ ಮೊದಲೇ ಮಾಡ್ಕೊಂಡ್ಬಿಡ್ತಾರಲ್ಲ, ಮಕ್ಕಳಿಗೆ ಮಾಡೋ ಗ್ಯಾರಂಟಿ ಇಲ್ಲ ಅಂತೇಳಿ. ಅದರಿಂದನೇ ಬಹುಪುತ್ರೋತ್ಪಾದನ ಉಚ್ಚತೆ, ಹೆಚ್ಚಿನ ಮಕ್ಕಳಲ್ಲೇ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಮಹಾಭಾರತ ಶ್ಲೋಕ ಇದು, ಎಷ್ಟವ್ಯ ಬಹವ ಪುತ್ರಾಹ ಎದ್ದೇ ಗೋಪಿಗ ಯಾಮ್ ಹೃದಯ. ತುಂಬ ಜನ ಮಕ್ಕಳಿದ್ದರೆ ಒಬ್ಬನಾದರೂ ಒಳ್ಳೆಯವನಾಗಿ ಗಯಾಕ್ಕೆ ಹೋಗಿ ಸದ್ಗತಿ ಕಳಿಸ್ಬೋದು ಅನ್ನೋ ಯೋಚನೆಯಿಂದ ಹೆಚ್ಚಿನ ಮಕ್ಕಳನ್ನು ಪಡೀರಿ ಅಂತ ಹೇಳ್ತಾರೆ. ಅದೇ ಶ್ಲೋಕ ಇನ್ನೊಂದು ಕಡೆ ಹೇಳುತ್ತೆ, ನೇಷ್ಟವ್ಯ ಭಾವ ಪುತ್ರ, ಭಾಳ ಜನ ಪುತ್ರರು ಇರಬಾರ್ದು, ಒಬ್ಬನ ಕೆಟ್ಟೋದ್ರು ಕೂಡ ವಂಶ ಸರಳಾಗಿ ಹೋಗುತ್ತೆ. ಎಲ್ಲರೂ ಕೆಡಬೇಕಾಗಿಲ್ಲ, ವಂಶ ಕೆಡಬೇಕಾದ್ರೆ ಎಷ್ಟು ಜನ ಕೆಟ್ಟರೆ ಸಾಕು, ಒಬ್ಬನು ಕೆಟ್ಟರು ಸಾಕು. ಆದ್ದರಿಂದ ರಿಸ್ಕ್ ಅದು ಯಾರು ನೋಡಿ ನಮಗೆ ಏನಿಸುತ್ತೆ ಗೊತ್ತಾಗಿ, ಏನು ಮಾತು ಕಟ್ಟಿಬಿಡಿ ಏನು ಮಾಡಬೇಕು ಅನಿಸ್ಬಿಡುತ್ತೆ. ಒಂದ್ಸರ್ತಿ ಹೇಳ್ತಾರೆ ಭಾರಿ ಮಕ್ಕಳನ್ನು ಪಡೆಯಿರೋದು, ಇನ್ನೊಂದ್ಸರ್ತಿ ಹೇಳ್ತಾರೆ ಭಾರಿ ಮಕ್ಕಳು ಬೇಡ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ ಒಳ್ಳೆ ಮಕ್ಕಳಿರೋದಾದರೆ ಒಬ್ಬರು ಇದ್ದರೂ ಸಾಕು, ಇಲ್ಲದವ್ರು ಹೆಚ್ಚು ಮಕ್ಕಳಿದ್ದರೆ ಒಳ್ಳೆಯದು, ಕೆಟ್ಟ ಮಕ್ಕಳಾಗೋದಾದರೆ ಒಬ್ಬನಿರೋರು ಬೇಕಾಗಿಲ್ಲ, ಆ ಸ್ಥಿತಿ ಬರ್ತದೆ, ಅವನಿಂದ ಹಾಳಾಗೋಯ್ತು ಅಂತಾರಲ್ಲ ಹಾಗೆ ಹಾಗಾಗಬಾರ್ದು. ಇತಿ ಇತಿಹಾಸ ವಚನಾತ್, ಇತಿಹಾಸ ಅಂದರೆ ಮಹಾಭಾರತಾದಿಗಳು ಅಂತ ಅರ್ಥ. ಮುಂದೆ ಅದು ಸಂಬಂಧಪಟ್ಟಿದ್ದಲ್ಲ. ಇನ್ನೊಂದು ಗೌರಿ ಮಹಾವರ ಏತ್ ಕನ್ಯಾಂ ನೀಲಮ್ಮ ವೃಷಭಸ್ತ್ರದೆ, ಇನ್ನೊಂದಕ್ಕದು ಅಂದರೆ ಒಂದು ಮದುವೆ ಆಗಬೇಕಾದ್ರೆ ಮದುವೆ ಆಗ್ತಾನೋ ಇಲ್ಲ, ಒಬ್ಬ ಮಗ ಇದ್ದಾನೆ ಅಕಸ್ಮಾತ್ ಮದುವೆ ಆಗಲಿ, ಏನು ಮಾಡಬೇಕಾಗಿದ್ದರೆ ವಂಶ ಬೆಳೆಯೋದೇ ಇಲ್ಲ, ಯಾವುದೋ ಕಾರಣಕ್ಕೆ ಹಾಗಾಗುತ್ತೆ. ಇಬ್ಬರು ಮೂರು ಜನ ಇದ್ದಾಗ ಏನು ಮಾಡ್ಬೋದಾಗ, ಎಷ್ಟೋ ಜನದಲ್ಲಿ ಹಾಗಾಗಿದೆ, ಒಬ್ಬರು ಮದುವೆ ಆಗೋದಿಲ್ಲ, ಮೂರು ಆಗ್ತದೆ, ಒಬ್ಬನೋ ಇಬ್ಬರು ಬಿಟ್ಟುಬಿಡ್ತಾರೆ, ಒಬ್ಬನು ಮದುವೆ ಆಗ್ತಾನೆ ಬೆಳೆದು ಹೋಗಿಬಿಡುತ್ತೆ ಹಾಗೆ, ಹಾಗೂ ಆಗ್ಬೋದು. ಅದಿನ್ನೊಂದು ನೀಲಮ್ಮ ವೃಷಭಸ್ತ್ರ, ನೀಲಮ್ಮ ವೃಷ ಅಂದರೆ ವೃಷೋತ್ಸರ್ಗ ಅಂತ ಮಾಡ್ತಾರೆ, ವೃಷೋತ್ಸರ್ಗ ಅಥವಾ ಸಪಿಂಡೀಕರಣ ಇತ್ಯಾದಿ ಆಗಬೇಕು, ವೃಷೋತ್ಸರ್ಗ ಅಂತ ಹೇಳಿದರೆ ಒಂದು ಗೂಡಿನ ಬಿಡಬೇಕು ಅಂಥೇಳಿ. ಹಿಂದಿನ ಕಾಲಕ್ಕೆ ಇತ್ತು ಅದು, ಹೋಗಿಬಿಟ್ಟು ಆ್ಯಕ್ಚುಯಲಿ ಗೂಡಿನ ಬಿಡ್ತಾ ಇದ್ರು, ಬಿಟ್ಟರೆ ಅನುಕೂಲ ಏನಂದರೆ ಅದು ಊರು ಗೂಡಿ, ಯಾರಿಗೂ ಸಾಮ್ಯ ಇಲ್ಲ ಅದ್ರ ಮೇಲೆ, ಗೊತ್ತಾಯ್ತಿಲ್ಲ, ಬಿಟ್ಟರೆ ಯಾರು ಕೇಳಾಗಿಲ್ಲ, ಅದು ಊರು ಗೂಡಿ ಅಂತ ಬೈತಾರೆ, ಬೈಬೇಕಾದ್ರೆ ಹೇಳೋರು ಕೇಳಿಲ್ಲ, ಅವ್ರು ಗೂಡಿ ಇದ್ದಾಗ ಅವ್ರು ಹೇಳೋಲ್ಲ ಕೇಳೋರಿಲ್ಲ ಅಂತೇಳಿ ಆ ಥರ. ಆ ಓನಲ್ಲ ಅದು, ಅದು ಓಡ ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ, ಅದರಿಂದ ಹಸುಗಡೆ ಗರ್ಭಾಧಾನವಾಗಿ ಬೆಳೆಯೋಕ್ಕೆ ಭಾರಿ ಅನುಕೂಲ. ಆ ರೀತಿ ಬಿಡೋ ಪದ್ಧತಿ ಇದೆ. ಇವತ್ತು ಹಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ, ಹಿಟ್ಟಿನ ಗೂಡಿ ಬಿಟ್ಬಿಡ್ತಾರೆ, ಹಸುಗೆ ಅದು ಹೋಗ್ಬಿಡೋದು, ಎಷ್ಟು ದಿವಸಕ್ಕೆ ಸ್ವಲ್ಪ ದಿವಸಕ್ಕೆ ಅದು ಹೋಗ್ಬಿಡೋದು. ಗುರ್ತಿಗದು ಐಡೆಂಟಿಫಿಕೇಶನ್ ದೋಷ ಅದಕ್ಕೆ ಐಡೆಂಟಿಫಿಕೇಶನ್ ಮಾಡ್ತಾರೆ, ಅದಕ್ಕೆ ಇವ್ರದ್ದೇ ಅಂತ ಗೊತ್ತಾಗಲಿ, ಬೇರೆ ಗುರ್ತಿರೋದಿಲ್ವಲ್ಲ, ಅದಕ್ಕೋಸ್ಕರ ಮಾಡ್ತಾರೆ, ಬೇರೆ ಅದಕ್ಕಲ್ಲ. ಮತ್ತು ಕೆಲವು ಕೆಲವು ಇಂಜೆಕ್ಷನ್ ಇನ್ನು ಕೊಟ್ಟ ಆ್ಯಂಟಿಸೆಪ್ಟಿಕ್ ಟೈಪು ಕೆಲವು ಟ್ರೀಟ್ಮೆಂಟಿಗೂ ಕೊಡ್ತಾರೆ, ಅದು ಆ ರೀತಿ ಮಾಡಿದಾಗ ಕೆಲವು ರೋಗ ಬರೋದಿಲ್ಲ ಅವಕ್ಕೆ. ಅದೊಂದು ಕಾರಣ, ಎರಡು ಕಾರಣ ಇದೆ. ಎಷ್ಟವ್ಯ ಬಹವ ಆಫೀಸ್ ಫರ್ನಿಚರ್ಗೆಲ್ಲ ಸೀಲ್ ಹಾಕ್ತಾರಲ್ಲ, ಹಾಗೆ ತುಂಬ ಗೋವುಗಳಿದ್ದಾಗ ಪ್ರಶ್ನೆ ಬರುತ್ತೆ. ಇವು ಒಂದೊಂದೇ ಥರ ಸಮಸ್ಯೆ ಬರುತ್ತೆ. ಹಿಂದೆಲ್ಲ ತುಂಬ ಮನೆ ಮನೆಯಲ್ಲಿ ಗೋವಿರ್ತಿದ್ದ ಕಾಲ, ಬೆಳಿಗ್ಗೆ ಸುಮಾರು 8-9 ಗಂಟೆಗೆ ಎಲ್ಲ ಹೊಡ್ತಾ ಇದ್ವು ಮನೆಯಿಂದ, ಊರು ತುಂಬ ನೋಡಿದ್ರೆ ದನಗಳು ಸಹ ರಾಶಿ ರಾಶಿ ಹೋಗೋದು. ಒಂದು ಕಡೆ ಮೊದಲು ಸೇರಬೇಕು ಅವು ಮಂದಿ ಅಂತ ಹೇಳ್ತಾರೆ, ಮಂದಿ ಅಂದರೆ ಏನೋ ಗ್ರೂಪ್ ಆಗೋದು, ಅಲ್ಲಿ ಎಲ್ಲ ಇರ್ತದೆ ಅಲ್ಲಿ ಬಿಡಬೇಕು, ಇವರು ಇಷ್ಟು ಮಕ್ಕಳು ಕುರಿ ಬಿಡ್ತಾರಲ್ಲ ಹಾಗೆ ಅಲ್ಲಿಗೆ ಹೋಗಿ ಬಿಟ್ಟು ಬರಬೇಕು ಇವರು. ಆಮೇಲೆ ಅವ್ರು ಹೊರಗೊಂಡು ಅವನು ಅಲ್ಲಿ ಬರ್ತಾನೆ, ಅವನು ಮೇನು ದನಕಾಯಿನಿರ್ತಾನೆ ಅಲ್ಲಿ ಬರ್ತಾನೆ, ಎಲ್ಲ ಹೊಡ್ಕೊಂಡು ಮತ್ತೆ ಅವನು ಕರಬೇಕಾದ್ರೆ ಮಾತ್ರ ಆ ಕೆಲವರು ಕಾಯ್ತಾ ಕೂತಿರ್ತ ಇಲ್ಲಿ ಒಳಗೆ ಊರಿಗೆ ತಮ್ಮ ತಮ್ಮನೆ ಹೋಗ್ಬಿಡಿಸ್ತಾ ಗುರುತಿಟ್ಕೊಂಡು ಹೋಗ್ಬೇಕಾದ್ರೆ ಅದು ಪದ್ಧತಿ ಅದು. ಅದಕ್ಕೆ ಗೋಧೂಳಿ ಸಭೆ ಅಂತೇಳಿ ಸಾಯಂಕಾಲ ವಾಪಸ್ ಬರಬೇಕಾದ್ರೆ ಜೋರುಗಳು ಖುಷಿಯಿಂದ ಓಡಿ ಬರ್ತಾ ಇರ್ತಾವಲ್ಲ, ಧೂಳು ಮೇಲೆ ಕೇಳುತ್ತೆ. ಆ ಧೂಳು ಎಂಥದ್ದು ಭಾರಿ ಪ್ಯೂರ್ ಅದು, ಹಸು ಎಲ್ಲೆಲ್ಲಿ ಓಡಾಡುತ್ತಾ ಭೂಮಿ ಏನಾಗುತ್ತಾ ಶುದ್ಧ ಆಗಿಬಿಡುತ್ತೆ. ಅದು ಗೋಧೂಳಿ ಲಗ್ನ. ಇವತ್ತು ಗೋ ಇಲ್ಲ ಧೂಳಿ ಇಲ್ಲ ಲಗ್ನ ಟೈಮ್ ನೋಡ್ಕೊಂಡು ಮಾಡ್ತಾರೆ ಅಷ್ಟೇ. ಆ್ಯಕ್ಚುಲಿ ಗೋಧೂಳಿ ಕಾಲ ಅಂತಿರ್ತಿತ್ತು, ಬೆಳಿಗ್ಗೆ ಹೋಗೋ ಕಾಲ ಅಂತಿರ್ತಿತ್ತು. ಅದು ಭಾರಿ ಸಂಭ್ರಮ ಅವೆಲ್ಲ ಕೂಡ. ಅದಕ್ಕೆಲ್ಲ ಆದಷ್ಟೇಲಿ ಹೆಚ್ಚು ಕೂಡಿ ಬಿಡಲಿಕ್ಕೆ ಪ್ರಯತ್ನ ಪಡಿ, ಒಳ್ಳೇದಾಗುತ್ತೆ. ಒಂದೆರಡು ಯಾವುದೋ ಕಾರಣದಿಂದ ಹಾಳಾದರೂ ಕೂಡ ಇನ್ನೊಂದರಿಂದ ನಿಮ್ಗೆ ಉಪಯೋಗ ಆಗುತ್ತೆ. ಗೋವನ್ನು ಬೆಳೆಸೋದಕ್ಕೊಂದು ಕಾನ್ಸೆಪ್ಟ್ ಅದು, ಗೋವುಗಳ ಸಂಖ್ಯೆ ಬೆಳೆಸೋಕ್ಕೋಸ್ಕರ ಮಾಡಿದ ವ್ಯವಸ್ಥೆ ಅದು. ಮಂತ್ರವರ್ಣಶ್ಚ ಸೋಮೋ ದೇವೋ ಕರ್ಮಣ್ಯಂ ದದಾತಿ ಸೋಮೋ ಧೇನುಂ ಸೋಮೋ ಅರ್ವಂತಂ ಆಮೇಲೆ ಆಶುಂ ಸೋಮೋ ವೀರಂ ಸಾಧನ್ಯಂ ವಿದಧ್ಯಂ ಪಿತೃಶ್ರವಣಂ ಯೋ ದದಾಶತಸ್ಮೈ ಇತಿ. ಇದಿಷ್ಟೇನು ಸ್ಮೃತಿ ಹೇಳಿದರು. ಮಂತ್ರವರ್ಣ ಅಂದರೆ ಶ್ರುತಿ, ಸೋಮ ಅಗ್ನಿ ಎಲ್ಲ ಹೇಳಿದರು. ಅವೆಲ್ಲ ಮಾಡೋ ವಿಚಾರ ಬಗ್ಗೆ ಶ್ರುತಿ ಕೂಡ ಹೇಳಿದೆ ಅಂತ ಹೇಳ್ತಾರೆ. ಸೋಮೋ ದೇವತಾ ಕರ್ಮನಿಷ್ಠಂ ಗೃಹಾದಿಷು ಕುಶಲಂ ಬಹುಜ್ಞಂ ಸಭಾಸು ಸಾಧುಂ ಏವಂ ಭೂತಂ ವೀರಂ ಪುತ್ರಂ ದದಾತಿ. ಸೋಮನ ಆರಾಧನೆಯಿಂದ ಕರ್ಮನಿಷ್ಠಂ ಒಳ್ಳೆ ಕರ್ಮಾಚರಣೆ ಮಾಡ್ತಕ್ಕಂತಹ, ಗೃಹಾದಿಷು ಕುಶಲಂ ಮನೆ ನಡೆಸೋರು ನಿಪುಣನಾದಂತಹ, ಮನೆ ನಡೆಸೋದಂದ್ರೆ ಆಲ್ಟ್ ಆಗ್ಬೋದು, ಆಫೀಸ್ ಹ್ಯಾಗೆ ಮೇಂಟೈನ್ ಮಾಡೋಕೆ ಹಾಗೆ. ಕರ್ಮನಿಷ್ಠಂ ಗೃಹಾದಿಷು ಕುಶಲಂ ಬಹುಜ್ಞಂ ತುಂಬ ತಿಳಿದವನಾಗಿರಬೇಕು. ಸಭಾಸು ಸಾಧು ಸಭೆಗಳಲ್ಲಿ ಒಳ್ಳೆ ರೀತಿ ನಡ್ಕೊಳ್ಳೋರು, ಸಭಾ ಮರ್ಯಾದೆ ಅಂತ ಇರುತ್ತಲ್ಲ ಅದ್ರಿಗೆ, ಅದು ಶಿಶುಪಾಲ ಬೈದು ಬೈದು ಹಾಳಾಗ್ತಾರಲ್ಲ ಹಾಗೆ ಅಂಥವ್ರಾಗಬಾರ್ದು. ಸಾಧುಂ ಏವಂ ಭೂತಂ ವೀರಂ ಪುತ್ರಂ ದದಾತಿ. ಇಂಥ ಪುತ್ರ ಸಿಗಬೇಕಾದ್ರೆ ಸೋಮನನ್ನು ಗ್ರಹ ಬೇಕು. ಯಾ ಪುತ್ರ ಅಸ್ಮೈ ಪಿತ್ರೇ ಪಿತೃಣಾಂ ಶ್ರವಣಂ ಸಂತು ಸಂತಿ ಅವಿಚ್ಛೇದೇನ ಪರಂಪರಾ ಶ್ರವಣಂ ತದಾಶತ್ ದತ್ತವಾನ್ ಇತಿ ಮಂತ್ರಾರ್ಥ. ಅದರಿಂದಾಗಿಯೇ ಮುಂದೆ ಪಿತ್ರೇ ಪಿತೃಣಾಂ ಶ್ರವಣಂ ಮತ್ತು ಸಂತಿ ಅವಿಚ್ಛೇದೇನ, ಮನೆಯಲ್ಲಿ ಶ್ರವಣಾದಿಗಳು ವಿಚ್ಛೇದವಿಲ್ಲದೆ ನಡೀಬೇಕಾದ್ರೆ ಇತ್ತು ಅನುಗ್ರಹ ಕಾರ್ಯ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಅದೆಲ್ಲ ಹೇಳ್ತಾರೆ. ಅತ್ರ ಕರ್ಮನಿಷ್ಠಾದಿ ಅನೇಕ ಗುಣ ವಿಶಿಷ್ಟಸ್ಯ ಏಕಶೈವ ಪಿತೃಸಂತತಿ ಹೇತುತ್ವ ಅವಗಮ್ಯತೆ. ಕೆಲವು ಸರ್ತಿ ಒಬ್ಬರೇ ಒಬ್ಬರು ಸರಿಯಾಗಿ ಇದ್ದುಬಿಟ್ರೆ ಎಲ್ಲ ನಿಷ್ಠೆ ಇದ್ದರು, ಒಬ್ಬರು ಇದ್ದರೆ ಸಾಕು ವಂಶೋದ್ಧಾರಕ ಅಂತಲೇ ಹೆಸರು, ಒಳ್ಳೆ ಒಬ್ಬನೇ ಒಬ್ಬನಿದ್ದರೂ ಕೂಡ ನಡೆಯುತ್ತೆ. ಅದಕ್ಕೆಲ್ಲ ತುಂಬ ಜ್ಞಾನ ಇರಬೇಕು, ಅವನಿಗೆ ಅನುಷ್ಠಾನ ಇರಬೇಕು. ಅದಕ್ಕೆ ಬೃಹದಾರಣ್ಯದಲ್ಲಿ ಎಂಥ ಮಗ ಹುಟ್ಟಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಇಂಥ ಮಗನೇ ಹುಟ್ಟಬೇಕು ಅಂತಿದ್ದರೆ ಒಳ್ಳೆ ಜ್ಞಾನಿಯಾದ ಮಗ ಹುಟ್ಟಬೇಕು, ವೀರನಾದ ಮಗ ಹುಟ್ಟಬೇಕು, ಯಾರು ಶತ್ರುಗಳಿದ್ದಾರೆ ಶತ್ರುಗಳನ್ನ ಕೊಲ್ತಕ್ಕಂಥ ಮಗ ಹುಟ್ಟಬೇಕು, ಗೊತ್ತಾಯ್ತಾ? ಯಾವ್ದು ಹಿಂದೆ ಯಾವುದೋ ಕಾಲದ ಏನೋ ಆಗೋಗಿರುತ್ತೆ ಅಂತ ಸರಿ ಮಾಡೋಂಥ ಮಗ ಹುಟ್ಟಬೇಕು, ಯಜ್ಞಯಾಗಾದಿ ಮಾಡ್ತಕ್ಕಂಥ ಮಗ ಹುಟ್ಟಬೇಕು. ಇದು ಮನಸ್ಸಿದ್ದರೆ ಈ ರೀತಿ ಮಂತ್ರಗಳು ಈ ರೀತಿ ಹೋಮ ಮಾಡಿಕೊಂಡ್ರೆ ಆಗ ಅಂಥ ಮಗ ಹುಟ್ಟುತ್ತಾನೆ ಅಂತ ವಿಧಿ ಹೇಳಿದ್ದಾರೆ. ಅದರದೆಲ್ಲ ಚಿಕ್ಕದಾಗಿ ಹೇಳಿದ್ದಾರೆ ಅಷ್ಟೇ, ಅಲ್ಲಿ ಸೂಕ್ಷ್ಮ ಹೇಳಿದ್ದಾರೆ, ಪ್ರಧಾನ ವಿಸ್ತಾರ ಹೇಳ್ತಾರೆ. ಅದೇ ಹೇಳಿದ್ನಲ್ಲ, ಯಾವ ಉದ್ದೇಶ ಅದು ನೋಡ್ಕೊಂಡು ಹೇಳಬೇಕಲ್ಲ. ಇವತ್ತು ಆಫೀಸ್ಗೆ ಯಾವ ಸ್ಟಾಫ್ ಬೇಕು ಅಂತ ಹೇಳ್ತಾರೋ ಹಾಗೆ, ನಾವು ಈ ಇಂಗ್ಲೀಷ್ ಲೆಕ್ಚರರ್ ಬೇಕು, ಕನ್ನಡ ಲೆಕ್ಚರ್ ಬೇಕು ಅಂತ ಹೇಳಿದ ಹಾಗೆ ಅವ್ರು ಶಾರ್ಟ್ ಇರ್ತದೆ ಬರಬೇಕು, ಅದು ಒಂದು ಯೂನಿಟ್ ಆಗಬೇಕಾದ್ರೆ ಅಷ್ಟು ಬೇಕು. ಯಾಕೆ ಹೇಳಿಲ್ಲ ಅಂದರೆ ಪುತ್ರ ಇದ್ದಾಗ ಪುತ್ರಿ ಇಲ್ಲದ ಯಾರು ಪುತ್ರಿ ಇದ್ದಾರೆ ಮುಂದೆ ವಂಶ ಬೆಳಿಬೇಕು. ಒಂದು ಹೇಳಿದಾಗ ಇನ್ನೊಂದು ಅರ್ಥ, ಆಫೀಸ್ಗೆ ಒಬ್ಬ ಸ್ಟಾಫ್ ಬೇಕು ಅಂತ ಕೇಳಿದರೆ ಎಲ್ಲ ಚೀಫ್ರಿಂದ ಹೇಳಿದ ಎಲ್ಲರೂ ಬೇಕು. ಪ್ರಧಾನ ದೃಷ್ಟಿಯಿಂದ ಈ ಮಾತು ಹೇಳಿದ್ದೆ ಹೊರತು ಉಳಿದವ್ರು ಬೇಡ ಅಂತ ಅರ್ಥ ಅಲ್ಲ. ಎಲ್ಲಿ ವಂಶ ಬೆಳೆಸು ಅಂತ ಹೇಳ್ತಾರೋ ಒಬ್ಬ ಪುತ್ರಿ ಇರಲೇಬೇಕಲ್ಲ. ಅದಕ್ಕೇ ಒಬ್ಬ ಇನ್ನೊಂದು ಕಡೆ ಹೇಳಬೇಕು, ಪುತ್ರಿ ಇದ್ದರೂ ಸಾಕು. ಇದು ಫೆಲ್ಯರಾಜ ಮದ್ರಾಜೇಶ್ವರಾಜ್ ಏನು ಮಾಡಿದ್ದ, ಆತ ಮೊದಲು ಒಳ್ಳೆ ಮಗ ಬೇಕು ಅಂತಲೇ ಇಷ್ಟಪಟ್ಟ, ಕೊನೆಗೆ ಒಬ್ಬ ಕನ್ಯಾಮೈಚ್ಛತ್ ಮಾದ್ರಿ ದೇವಿ ಹುಟ್ಟಿಲ್ದಾಗ, ಮಗ ಹುಟ್ಟಿದ ಶಲ್ಯ ಮಗಳು ಹುಟ್ಟಿಲ್ದು ಹಾಗೆ. ಈತ ಕೂಡ ವಯಸ್ಸತ್ವ ಅದ್ಲು ಏನು ಮಾಡ್ತಾನೆ, ಪಾಪ ಗಂಡು ಮಗು ಬೇಕು ಅಂತ ಯಜ್ಞವನ್ನು ಮಾಡ್ತಾನೆ, ಮಿತ್ರಾವರಣ ದೇವತಾಕವಾದ ಯಜ್ಞವನ್ನು ಮಾಡ್ತಾನೆ. ಮಹಾರಾಣಿ ಬಂದು ಏನು ಮಾಡಿಬಿಟ್ರೆ ಹವಿಸ್ ಹಾಕ್ಬೇಕಾದ್ರೆ ಗಂಡು ಮಗು ಬೇಡ ಹೆಣ್ಣು ಮಗು ಬೇಕು ಅಂತ ಕೇಳ್ತಾನೆ. ಇಂಥ ಪ್ರಸಂಗಗಳು ಇರುತ್ತೆ, ಅವರು ತಮ್ಮ ನೆಸ್ಸಿಟಿ ನೋಡ್ಕೊಂಡು ಆ ರೀತಿ ಮಾಡ್ತಾರೆ. ಎಸ್ ಅತ್ರ ಕರ್ಮನಿಷ್ಠಾದಿ ಅನೇಕ ಗುಣ ಅದಾಯ್ತಲ್ಲ, ಇತಿ ವಚನಾಂತರಾಚ್ಯ ಇತರೇಷಾಂ ಕಾಮ್ಯತ್ವಂ ಏಕಾಪತ್ಯ ಪರ್ಯಂತಂ ಋತುಗಮನಂ ನಿಶ್ಚಾಯಯತಿ. ಈಗ ಒಟ್ಟು ಒಬ್ಬ ಮಗ ಹುಟ್ಟುವವರಿಗೂ ಮಾತ್ರ ಸಂಸಾರ ಸಾಗಿಸಲೇಬೇಕು ಅನ್ನೋದ್ರ ಬಗ್ಗೆ ವಿಧಿ ಇದೆ. ಋತುಸ್ನಾತಾಂತಯೋ ಭಾರ್ಯಾಂ ಇತಿ ವಚಸ್ತು ಏಕಪತ್ನ್ಯೋತ್ಪತ್ತೇ ಏಕಾಪತ್ಯೋಪತ್ತೇ ಉತ್ಪತ್ತೇ ಪೂರ್ವಂ ಋತುಕಾಲತ್ಯಾಗೇ ದೋಷಾಪಾದರ ಪರಂ ಇತಿ ನಿಷ್ಕರ್ಷ. ಅದಕ್ಕೆ ಅವ್ರು ಏನು ಮಾಡಿದ್ರು, ಕರ್ದವರು ಮಕ್ಕಳಾದ್ರು, ಇದು ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ್ರು. ಅವು ಬೇಡ ಅಂತ ಹೇಳೋಕ್ಕೆ ಕಾರಣ ಇಲ್ಲ, ಮಕ್ಕಳಾಗಿಂತ ಮುಂಚೆ ಸನ್ಯಾಸಿ ಆಗ್ತೇನೆ ಅಂತ ಕೇಳಿ ಏನು ಮಾಡ್ತಿದ್ರು, ಇದು ತಪ್ಪಾಗುತ್ತೆ. ಇವತ್ತು ಇನ್ಚಾರ್ಜ್ ಒಬ್ಬನು ಇಲ್ಲದೇನೆ ಮನೆ ಬಿಟ್ಟು ಹೋಗಕ್ಕೆ ಬರೋದಿಲ್ಲ. ಲೀವ್ ಆಗ್ಬೇಕಾದ್ರೆ ಚೀಫ್ ಆಫೀಸರಿಗೆ ಭಾರಿ ಕಷ್ಟ, ಒಬ್ಬ ಹುಡುಕ್ಬೇಕಾತೀಗ. ಈ ಒಬ್ಬ ಡೆಪ್ಯೂಟಿ ಮಾಡಬೇಕಲ್ಲ, ಸಾಮಾನ್ಯ ಮಾಡ್ತಾರೆ ಅವನು ಲೀವ್ ಆಗಿಬಿಟ್ಟಿರ್ತಾರೆ, ಅವಾಗ ಏನು ಮಾಡಬೇಕು, ಇನ್ನೊಬ್ಬನು ಹುಡುಕ್ಬೇಕು, ಮತ್ತೆ ಅವನು ಎಫಿಷಿಯೆಂಟ್ ಆಗಿರಬೇಕು. ದೊಡ್ಡ ಭಾರಿ ಪ್ರಾಬ್ಲಮ್ ಅದು, ಸಾಲು ಸಡನ್ನಾಗಿ ಹೋಗ್ಬೇಕಾಗಿಬಿಟ್ಟಿದೆ. ಮತ್ತೆ ಅಂಥ ಹೊತ್ತಲ್ಲಿ ಬಿಟ್ಟು ಹೋಗಾಗಿಲ್ಲ, ಆಫೀಸ್ಗಳು ಹೇಗಿರಬೇಕು ಯಾವಾಗಲೂ. ಮತ್ತು ಆಫೀಸ್ನಲ್ಲಿ ಚೀಫ್ ಆಫೀಸರ್ ಬದಲು ವ್ಯವಸ್ಥೆ ಆಗಿರಲೇಬೇಕಲ್ಲಿ. ಡೈಲಿ ವರ್ಕ್, ರೊಟೀನ್ ವರ್ಕ್ ಯಾವುದು ಸ್ಟಾಪ್ ಆಗಿಲ್ಲ. ಮನೆಗಳಲ್ಲಿ ಹಾಗೇನೆ, ಮನೆ ಯಜಮಾನ ಇಲ್ಲ ಅಂಥೇಳಿ ಅತಿಥಿಗಳಿಗೆ ಊಟ ಇಲ್ಲ ಅಂತ ಹೇಳಾಗಿಲ್ಲ. ಅವನು ಏನು ಮಾಡೋಗಿರ್ತಾನೆ, ಮೊದಲು ವ್ಯವಸ್ಥೆ ಮಾಡಿರ್ತಾನೆ. ಯಾರೇ ಬಂದರೂ ಕೂಡ, ಇವತ್ತು ಮಠದಲ್ಲಿ ಊಟ ಗ್ಯಾರಂಟಿ ಅಂತ ಹೇಗಿತ್ತೋ, ಹಿಂದೆ ಮನೆ ಅಂದರೆ ಊಟ ಗ್ಯಾರಂಟಿ ಅಂತಿತ್ತು. ಮನೆ ಏನೇ ಆಗಿರಲಿ ವ್ಯವಸ್ಥೆ ಇರಲೇಬೇಕು. ಹಾಗೆ ಹೋಗಾಗಿಲ್ಲ ಅವನು, ಅದಕ್ಕೆ ಮನೆಯಲ್ಲಿ ಬಿಟ್ಟು ಹೋಗೋನು ಕೂಡ ಏನು ಮಾಡಬೇಕು, ಅವನು ಅತಿಥಿಗಳನ್ನ ಕರೆದಿದ್ದರೆ ಒಟ್ಟಿಗೆ ಕರೆದು ಅವ್ರಿಗೆ ಭೋಜನ ತೀರ್ಥ ಕೊಟ್ಟು ಭೋಜನ ಕೂಡಿಸಿ ಕೃಷ್ಣಾರ್ಪಣೆ ಹೇಳಿ ಅವ್ರ ಮನೆ ಕಳಿಸಿ ಆಮೇಲೆ ಹೋಗಬೇಕು ಹೊರತು ನಾನು ಇವತ್ತು ಮನೆಯಲ್ಲಿರಲ್ಲ ಯಾರು ಊಟಕ್ಕೆ ಬರಬೇಡಿ ಅಂತ ಹೇಳಾಗಿಲ್ಲ. ಅವನು ಮಾಡೇ ಹೋಗಬೇಕು. ಅವನು ಇವತ್ತು ಆಫೀಸ್ಗಳಲ್ಲಿ ವ್ಯವಸ್ಥೆ ಆಗಿದೆ, ಮನೆಗಳ ವ್ಯವಸ್ಥೆ ಹಾಗೇ ಇರ್ತಿತ್ತು, ಪೂರ್ತಿ ತಪ್ಪು ಹೋಗಿದೆ. ಆದ್ದರಿಂದ ಒಬ್ಬ ಮಗನ್ನು ಪಡಿತಕ್ಕಂಥದ್ದು ಏನದು ವಿಧಿ, ಅದು ಅದನ್ನು ಬಿಡಲಿಕ್ಕೆ ಬರೋದಿಲ್ಲ. ಅಥ ಪ್ರಸಂಗ ಸ್ತ್ರೀಧರ್ಮ. ಆ್ಯಕ್ಚುಲಿ ಇಲ್ಲಿ ಒಬ್ಬ ಆಚಾರ್ಯ ವಿಷಯ ಹೇಳಲಿಲ್ಲ, ಆದರೆ ಅವರೇನು ಮಾಡಿದರು, ಗೃಹಸ್ಥರ ಧರ್ಮ ಹೇಳಿದ ಮೇಲೆ ಹೆಂಡತಿರು ಪಾಲ್ಗೊಳ್ಳೋದ್ರಿಂದ ಸ್ತ್ರೀಧರ್ಮನ ಹೇಳಬೇಕಲ್ಲ, ಅದು ಕೇಳ್ತೇವೆ ಅಂತ ಬರೀತಾರೆ. ಅಥ ಪ್ರಸಂಗ, ಪ್ರಸಂಗ ಅಂದ್ರೆ ಏನೋ ಆ ಕಾಂಟೆಕ್ಸ್ಟ್ ಬಂದಿದ್ದರಿಂದ ಸ್ತ್ರೀಧರ್ಮನ ಹೇಳ್ತೇವೆ ಅಂತ ಹೇಳ್ತಾರೆ. ಶಯನಾದುತ್ಥಿತ ನಾರಿ ಶುಚಿಷ್ಯಾದ ಅಶುಚಿ ಪುಮಾನ್. ಇದಿಷ್ಟು ಕೆಲವು ಮಾತುಗಳಿದೆ ಶ್ರೀಧರ್ಮದ ಬಗ್ಗೆ, ಕೆಲವು ಶ್ಲೋಕಗಳಿದೆ, ನಾಳೆ ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.